मेरा मेरे नैनों में बसता है बाबा मेरा
ಮನಸ್ಸು ಬುದ್ಧಿ ಸರ್ವ ಕರ್ಮೇಂದ್ರಿಯಗಳನ್ನ ಒಂದು ವಸ್ತು ಒಂದು ವ್ಯಕ್ತಿ ಒಂದು ವಿಚಾರ ಒಂದು ಸ್ಥಳದಲ್ಲಿ ಇಡೋದಕ್ಕೆ ಏಕಾಗ್ರತೆ ಅಂದ್ರೆ ಒಂದರಲ್ಲಿ ಏಕ ಅಂದ್ರೆ ಒಂದು ಒಂದರಲ್ಲಿ ಇಡೋದಕ್ಕೆ ಹೇಳ್ತಾರೆ ಏಕಾಗ್ರತೆ ಆದರೆ ಆಧ್ಯಾತ್ಮಿಕ ಭಾಷೆಯಲ್ಲಿ ಈಶ್ವರೀಯ ಭಾಷೆಯಲ್ಲಿ ಭಗವಂತನ ಭಾಷೆಯಲ್ಲಿ ಜ್ಞಾನದ ಭಾಷೆಯಲ್ಲಿ ಏಕಾಗ್ರತೆ ಅಂದ್ರೆ ಇನ್ನು ಸ್ಥೂಲ ರೂಪದಲ್ಲಿ ನಮಗೆ ಗೊತ್ತಿದೆ ನನ್ನ ಆತ್ಮದಲ್ಲಿರುವಂತಹ ಇಂದ್ರಿಯಗಳು ಶರೀರದ ಇಂದ್ರಿಯಗಳು ಒಂದೇ ಒಂದು ಕರ್ಮದಲ್ಲಿ ವರ್ತಮಾನ ಸ್ವರೂಪದಲ್ಲಿ ಸ್ಥಿತವಾಗಿ ಆ ಕರ್ಮದ ಫಲವನ್ನು ಅನುಭವ ಮಾಡ್ತಾ ಇದ್ದಾಗ ಅದಕ್ಕೆ ಹೇಳ್ತಾನೆ ಏಕಾಗ್ರತೆ ಆಧ್ಯಾತ್ಮಿಕ ಭಾಷೆಯ ರಹಸ್ಯ ಏನು ಬಾಬಾ ಹೇಳ್ತಾರೆ ಪ್ರತಿಯೊಂದು ಶಬ್ದಕ್ಕೂ ಕೂಡ ಭಗವಂತನ ದೃಷ್ಟಿಕೋನದಲ್ಲಿ ಒಂದು ಅರ್ಥ ಇರ್ತದೆ ಆ ಅರ್ಥವನ್ನು ತಿಳ್ಕೊಂಡಾಗಿದೆಯಲ್ಲ ಅವಾಗ ನಮ್ಮ ಜೀವನ ಶ್ರೇಷ್ಠವಾಗತ್ತೆ ಆ ಅರ್ಥವನ್ನ ವಿಚಾರ ಸಾಗರ ಮಂಥನ ಮಾಡಿದಾಗಲೇ ಗೊತ್ತಾಗತ್ತೆ ಯಾವುದಾದ್ರು ಶಬ್ದ ಏಕಾಗ್ರತೆ ಏಕ ಅಂದ್ರೆ ಒಂದು ಅಗ್ರ ಅಂದ್ರೆ ಶ್ರೇಷ್ಠ ಅತಿ ಅಂದ್ರೆ ಅಲ್ಲಿ ಮನಸ್ಸನ್ನ ಇಡೋದು ಹಾಗಿದ್ರೆ ಈ ಪ್ರಪಂಚದಲ್ಲಿ ಶ್ರೇಷ್ಠ ಯಾರು ಶ್ರೇಷ್ಠ ಯಾರು ಪರಮಾತ್ಮ ಯಾಕೆ ಅವನು ಶ್ರೇಷ್ಠ ಹೇಗೆ ಅವನು ಶ್ರೇಷ್ಠ ಯಾವ ಕಾರಣದಿಂದ ಅವರು ಶ್ರೇಷ್ಠ ಅಂತ ನೀವು ಹೇಳ್ತಾ ಇದ್ದೀರಾ ಅಪವಿತ್ರನ ಪವಿತ್ರ ಮಾಡ್ತಾರೆ ಪತಿತರನ್ನ ಪಾವನ ಮಾಡ್ತಾರೆ ಅಲ್ವಾ ಆಮೇಲೆ ಅವನು ಜನನ ಮರಣ ರಹಿತ ಆಮೇಲೆ ಓಕೆ ಸಿಂಪಲ್ ಲ್ಯಾಂಗ್ವೇಜ್ ನೀವೆಲ್ಲ ಜ್ಞಾನಿಗಳು ಯಾರು ಶ್ರೇಷ್ಠರಿರ್ತಾರೋ ಅವರು ಯಾವಾಗಲೂ ಎಲ್ಲಿ ಕೂತ್ಕೊಂಡಿರ್ತಾರೆ ಮೇಲೆ ಶ್ರೇಷ್ಠರಿರೋರು ಯಾವಾಗಲೂ ಎಲ್ಲಿರ್ತಾರೆ ಮೇಲೆ ನ್ಯಾಯಾಲಯದಲ್ಲಿ ನ್ಯಾಯಾಧೀಶ ಎಲ್ಲಿರ್ತಾನೆ ದೇವಸ್ಥಾನದಲ್ಲಿ ಮೂರ್ತಿ ಎಲ್ಲಿರುತ್ತೆ ಅಂದ್ರೆ ಮೇಲೆ ಇರ್ತಾನೆ ಭಕ್ತರಿಗಿಂತ ಏನಿರ್ತಾನೆ ಮೇಲಿರ್ತಾನೆ ಯಾರು ಶ್ರೇಷ್ಠರಾಗಿರ್ತಾರೋ ಅವ್ರು ಯಾವಾಗಲೂ ಕೂಡ ಏನಾಗಿರ್ತಾರೆ ಮೇಲಿರ್ತಾನೆ ಯಾರು ಎಷ್ಟು ಮೇಲಿದ್ದಾರೋ ಅವರಷ್ಟು ಶ್ರೇಷ್ಠನು ಅಲ್ವಾ ಇದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಹಾಗಿದ್ರೆ ಈ ಪ್ರಪಂಚದಲ್ಲಿ ಎಷ್ಟು ಲೋಕ ಇದೆ ಎಷ್ಟು ಲೋಕ ಇದೆ ಮೂರು ಲೋಕ ಯಾವ್ಯಾವುದು ಸ್ಥೂಲ ಲೋಕ ಸೂಕ್ಷ್ಮ ಲೋಕ ಪರಮಧಾಮ ಓಕೆ ಇದರಲ್ಲಿ ಮೇಲೆ ಇರೋದು ಯಾವುದು ಯಾಕೆ ಇದು ಎರಡರಿಗಿಂತ ಅದು ಶ್ರೇಷ್ಠ ಸ್ಥೂಲ ಲೋಕಕ್ಕಿಂತ ಸೂಕ್ಷ್ಮ ಲೋಕ ಶ್ರೇಷ್ಠ ಸೂಕ್ಷ್ಮ ಲೋಕಕ್ಕಿಂತ ಪರಮಧಾಮ ಶ್ರೇಷ್ಠ ಅದಕ್ಕಾಗಿ ಅದೇನಿದೆ ಮೇಲ್ಗಡೆಗಿದೆ ಓಕೆ ಪರಮಧಾಮದಲ್ಲಿ ಏನಿದೆ ಯಾರಿದ್ದಾರೆ ಪರಮಧಾಮದಲ್ಲಿ ಆತ್ಮ ಮತ್ತು ಪರಮಾತ್ಮ ಇದ್ದಾರೆ ಸರಿ ಆತ್ಮ ಮತ್ತು ಪರಮಾತ್ಮನಲ್ಲಿ ಮೇಲುಗಡೆ ಇರೋರು ಯಾರು ಮೇಲುಗಡೆ ಇರೋರು ಯಾರು ಆತ್ಮಗಳ ವೃಕ್ಷದಲ್ಲಿ ಅವರಿಗಿಂತ ಮೇಲೆ ಮತ್ತೆ ಯಾರಾದರೂ ಇದ್ದಾರಾ ಆತ್ಮಗಳ ಮೂರು ಲೋಕದಲ್ಲಿ ಶ್ರೇಷ್ಠ ಲೋಕ ಪರಮಧಾಮ ಅದು ಮೇಲುಗಡೆಗಿದೆ ಅಲ್ಲಿರೋದು ಆತ್ಮ ಮತ್ತು ಪರಮಾತ್ಮ ಅದರಲ್ಲಿ ಮೇಲಿರೋರು ಭಗವಂತ ಪರಮಾತ್ಮ ಅವರು ಎಷ್ಟು ಜನ ಇದ್ದಾರೆ ಇದರ ಆಧಾರದಿಂದ ಅವನು ಅಗ್ರಜ ಶ್ರೇಷ್ಠ ಅವನು ಯಾಕೆ ಎಲ್ಲರಿಗಿಂತ ಮೇಲುಗಡೆ ಅವನು ಎಷ್ಟು ಜನ ಇದ್ದಾರೆ ಒಬ್ರು ನಾವೆಲ್ಲಿದ್ದೀವಿ ಸ್ಥೂಲ ಪ್ರಪಂಚದಲ್ಲಿ ನಾನು ಇಲ್ಲಿದ್ದು ನನ್ನ ಮನಸ್ಸನಲ್ಲೂ ಏಕನಲ್ಲಿ ಅಗ್ರನಲ್ಲಿ ಅತೆ ಇಡೋದೇ ಅರ್ಥ ಆಯ್ತಾ ನಾವು ಇಲ್ಲಿ ಸ್ಥೂಲ ಲೋಕದಲ್ಲಿದ್ದೀವಿ ನಮ್ಮ ಮನಸ್ಸು ಆತ್ಮ ಈ ಶರೀರದಲ್ಲಿದೆ ಇಲ್ಲಿರುವಂತಹ ನಾನು ನನ್ನ ಮನಸ್ಸಿನ ಆಧಾರದಿಂದ ಏಕನಲ್ಲಿ ಅಗ್ರನಲ್ಲಿ ನನ್ನ ಮನಸ್ಸನ್ನು ಸಿದ್ಧ ಮಾಡೋದೇನೆ. ಏನ್ ಹೇಳಿ ಅರ್ಥ? ಏಕಾಗ್ರತೆ. ಅರ್ಥ ಆಯ್ತಾ? ಏಕಾಗ್ರತೆ ಶಬ್ದ ಏನು ಅಂತ ಅರ್ಥ ಆಯ್ತು ತಾನೇ? ಓಕೆ, ನೆಕ್ಸ್ಟ್, ಮತ್ತೆ ನೆಕ್ಸ್ಟ್ ಕ್ವಶನ್. ಏಕಾಂತ, ಕಾಂತ ಅಂತ ಯಾರಿಗೆ ಹೇಳ್ತಾನೆ? ಗಂಡನಿಗೆ. ಕಾಂತ ಅಂತ ಯಾರಿಗೆ ಹೇಳ್ತಾರೆ? ಗಂಡನಿಗೆ. ನಮ್ಮ ಅಕ್ಕಂದಿರು ಎರಡೆರಡು ಮದುವೆ ಮಾಡ್ಕೊಂಡಿದ್ದಾರೆ ಅಲ್ವಾ? ಒಂದು ಶರೀರದ ಮದುವೆ, ಇನ್ನೊಂದು ಆತ್ಮದ ಮದುವೆ. ಅವಾಗ ಆತ್ಮದ ಗಂಡ ಕೇಳ್ತಾರೆ, ನಿಮ್ಮ ಶರೀರದ ಪತಿ ಪಕ್ಕದಲ್ಲಿ ಬೇರೆ ಮಹಿಳೆ ಜೊತೆ ಮಾತಾಡ್ತಾ ಇದ್ರೆ ನಿಮ್ಗೆ ಖುಷಿ ಆಗತ್ತೋ ಸಿಟ್ಟು ಬರತ್ತೋ? ನಿಮ್ಮ ಶರೀರದ ಪತಿ ಬೇರೆ ಮಹಿಳೆ ಹತ್ರ ಮಾತಾಡ್ತಾ ಇದ್ರೆ, ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ರೆ ಖುಷಿ ಆಗತ್ತೋ ಸಿಟ್ಟು ಬರತ್ತೋ? ಏನ್ ಬರುತ್ತೆ ಇಲ್ಲಿ? ಅವ್ರು ಹೇಳಿ, ಪತಿ ಮಾಡ್ಕೊಂಡವ್ರು ಏನಾಗತ್ತೆ? ಮೊನ್ನೆ ಒಂದ್ ಸೆಂಟರ್ ನಲ್ಲಿ ಹೀಗೆ ಹೇಳ್ತಾ ಇದ್ದೆ ನಾನು. ಅವಾಗ ಅವ್ರು ಏನ್ ಹೇಳಿದ್ರು, ಅಣ್ಣವರೇ ಒಂದ್ಸಲ ನಮ್ ಪತಿ ಡ್ರಾಮಾ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗಿದ್ರಂತೆ. ಡ್ರಾಮಾ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಚಿಕ್ಕ ಮಗ ನಾನು ಬರ್ತೇನೆ ಅಂತ ಹೇಳಿದಂತೆ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದ್ರೆ ಏನಾಯ್ತು ಅಂತಂದ್ರೆ, ಇವ್ರು ಕೇಳಿದ್ರಂತೆ, ನಿಮ್ಮಪ್ಪ ಡ್ರಾಮಾದಲ್ಲಿ ಏನ್ ಮಾಡ್ತಿದ್ರಪ್ಪ ಅಂತ. ಅಮ್ಮ ಅವ್ರ ಕೈ ಹಿಡ್ಕೊಂಡಿದ್ದೆ, ಇವ್ರ ಕೈ ಹಿಡ್ಕೊಂಡಿದ್ದೆ, ಹಂಗ ಮಾಡಿದ್ರೆ ಹಿಂಗ್ ಮಾಡುದು ಅಂತ ಹೇಳಿದ್ರಂತೆ. ಗೊತ್ತಾಗಿದ್ದೆ ತಡ, ಮನೆಯಲ್ಲಿ ಪತಿ ಹೊರಗಡೆ ಆಗ್ಬಿಟ್ಟು ಡಡ್ ಅಂತ ಬಾಗಿಲು ಹಾಕ್ಬಿಡ್ಲಂತೆ. ಅದು ನಾಟಕ ಅದು. ಅದನ್ನು ಕೂಡ ಏನು, ಪತಿ ಬೇರೆ ಮಹಿಳೆ ಕೈಯನ್ನು ಹಿಡ್ಕೊಂಡಿದ್ದಾರೆ, ಪಾತ್ರವನ್ನು ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಇವರಿಗೆ ಏನ್ ಬಂದ್ಬಿಡ್ತು? ಸಿಟ್ಟು ಬಂದ್ಬಿಡ್ತು. ಓಕೆ, ಯಾಕೆ ನನ್ನ ಪತಿ ಸದಾ ಯಾರ ಜೊತೆಲಿ ಇರಬೇಕು? ನನ್ನ ಜೊತೆಲಿ ಇರಬೇಕು. ಬೇರೆ ಶರೀರಧಾರಿ ವ್ಯಕ್ತಿಗಳ ಜೊತೆಗೆ, ನಿಮ್ಮ ಶರೀರಧಾರಿ ಮಹಿಳೆ ಜೊತೆಗೆ ನಿಮ್ಮ ಪತಿ ಕೂತ್ಕೊಂಡು ನೀವೇನ್ ಮಾಡ್ತೀರಿ? ಸಿಟ್ಟು ಮಾಡ್ತೀರಿ. ಓಕೆ, ಇವಾಗ ಆತ್ಮಿಕ ಪತಿ ಕೇಳ್ತಾ ಇದ್ದಾರೆ, ನಿಮ್ಮ ಆತ್ಮಿಕ ಪತಿ ಸದಾ ಬೇರೆ ಮಹಿಳೆ ಜೊತೆಗೆ ಇರ್ಲಿಕ್ಕೆ ಇಷ್ಟಪಡ್ತಾರೆ, ನೀವು ಪರ್ಮಿಷನ್ ಕೊಡ್ತೀರೋ ಕೊಡಲ್ವೋ? ನಿಮ್ಮ ಆತ್ಮಿಕ ಪತಿ, ಆತ್ಮದ ಪತಿ, ನಾನು ಬೇರೆ ಮಹಿಳೆ ಜೊತೆ ಪರ್ಮನೆಂಟ್ ಆಗಿರ್ತೇನೆ, ನಿಮ್ ಜೊತೆಲೂ ಇರ್ತೇನೆ ಅಂತ ಹೇಳ್ತಾರೆ 16,108. ಅವಾಗ ಅವ್ರಿಗೆ ಪರ್ಮಿಷನ್ ಕೊಡ್ತೀರೋ ಕೊಡಲ್ವೋ? ಆತ್ಮಿಕ ಪತಿ ಬೇರೆ ಮಹಿಳೆ ಜೊತೆಗೆ, ಬೇರೆ ಸ್ತ್ರೀ ಜೊತೆಗೆ ಪರ್ಮನೆಂಟ್ ಆಗಿ ಇರ್ತೇನೆ ಅಂತ ಹೇಳ್ತಾರೆ. ನಿಮ್ ಜೊತೆಲಿ ಇರ್ತಾರೆ, ನಿಮ್ ಜೊತೆ ಇರಲ್ಲ ಅಂತಲ್ಲ, ನಿಮ್ ಜೊತೆ ಇರ್ತಾನೆ, ಅವ್ರ ಜೊತೆಲಿ ಇರ್ತಾರೆ. ನಿಮಗೂ ಪತಿ ಅವರಿಗೂ ಪತಿ, ಪರ್ಮಿಷನ್ ಕೊಡ್ತೀರ ಕೊಡಲ್ವಾ? ಕೊಡ್ತೀರೋ ಕೊಡಲ್ವಾ? ಪಕ್ಕ ಕೊಡ್ತೀನಿ ನೋಡಿ ನೋಡಿ, ಇಷ್ಟು ಬದಲಾವಣೆ. ಸ್ಥೂಲ ಪತಿ ಪಕ್ಕದಲ್ಲಿ ಕೂತ್ಕೊಂಡು ನಮ್ ಪರ್ಮಿಷನ್ ಇಲ್ಲ, ಆದ್ರೆ ಆತ್ಮಿಕ ಪ್ರತಿ ನೀನ್ ಪರ್ಮನೆಂಟ್ ಆಗಿ ಏನ್ ಮಾಡ್ಬಿಡು, ಜೊತೆಲಿ ಇಟ್ಕೊಂಡ್ಬಿಡು, ನೋ ಪ್ರಾಬ್ಲಮ್. ನನ್ನೇನ ಪ್ರಾಬ್ಲಮ್ ಇದೆಯಾ? ನಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ, ಪರ್ಮನೆಂಟ್ ಆಗಿ ಇಟ್ಕೋ, ರೆಗ್ಯುಲರ್ ಆಗಿ ಇಟ್ಕೋ, ಯಾವಾಗ ಬೇಕಾದ್ರೂ ಇಟ್ಕೋ. ಮೇರೇ ಸಾಥ್ ಭೀ ಹೇ ಆಪ್ಕಿ ಸಾಥ್ ಭೀ. ಅದಕ್ಕಾಗಿ ಒಂದ್ಸಲ ನಾರದ ಬಂದಿದ್ದಂತೆ ಶ್ರೀಕೃಷ್ಣನ ಹತ್ರ, ಭೂಲೋಕದಲ್ಲಿ ಒಂದು ಪತ್ನಿಯನ್ನ ಕಂಟ್ರೋಲ್ ಮಾಡಿದ್ರೆ ತುಂಬಾ ಕಷ್ಟ, ನೀನ್ ಇಷ್ಟೆಲ್ಲಾ ಜನ ಕಂಟ್ರೋಲ್ ಹೇಗ್ ಮಾಡ್ತೀಯ? ನನಗೂ ಮದುವೆ ಆಗ್ಬೇಕು ಅಂತ ಆಸೆ ಇದೆ, ಯಾವ್ದಾದೊಂದು ಪತ್ನಿಯನ್ನ ಕೊಟ್ಟು ಬಿಡು ಅಂತಂದಂತೆ. ಸರಿ, ಏನ್ ತೊಂದ್ರೆ ಇಲ್ಲ, ನೀನು ಒಂದ್ ಕೆಲಸ ಮಾಡು, ನೀನು ಎಲ್ಲಾ ಪತ್ನಿ ಮನೆ ಹತ್ರ ಹೋಗು, ಎಲ್ಲಿ ನಾನಿಲ್ವೋ ಅಲ್ಲಿ ನೀನೇನ್ ಮಾಡ್ಬೋದು, ಅವರನ್ನ ಮದುವೆ ಆಗ್ಬಹುದು. ನಾರದ ಶುರು ಮಾಡ್ದ, ಬಾಗಿಲು ಓಪನ್ ಮಾಡಿದ್ರೆ ಪ್ರತಿಯೊಂದು ಕಡೆನೂ ಕೂಡ ಯಾರಿದ್ದಾರೆ? ಕೃಷ್ಣ ಇದ್ದಾನೆ. ಇಲ್ಲಿ ಕೃಷ್ಣ ಇದ್ದಾನಲ್ವ, ಅವ್ನ ಆ ಕಡೆ ಮನೆ ಹೋಗೋದು ನಾನು ನೋಡೋಗ್ಬೇಕು ಅಂತ ಬೇಗ ಅಲ್ಲಿ ಹೋಗ್ಬಿಟ್ಟು, ಅಲ್ಲಿ ನೋಡಿದ್ರು ಕೂಡ ಏನಾಗಿದ್ದಾನೆ? ಕೃಷ್ಣ ಇದ್ದಾನೆ. ಆದರೆ ಸ್ಥೂಲ ಕೃಷ್ಣ ಇರ್ಲಿಕ್ಕೆ ಆಗೋದಿಲ್ಲ, ಸೂಕ್ಷ್ಮವಾಗಿ ಪರಮಾತ್ಮ ಇರ್ಲಿಕ್ಕೆ ಸಾಧ್ಯ. ಕಾಂತ ಅಂತಂದ್ರೆ ಏನು? ಪತಿ. ಏಕಾಂತ ಅಂತಂದ್ರೆ ನಮಗೆಲ್ಲರಿಗೂ ಒಬ್ಬನೇ ಪತಿ, ಹೌದಲ್ವೋ? ಅವರು ಪುರುಷರಿದ್ದಾರೋ ಮಹಿಳೆಯರಿದ್ದಾರೋ, ನಾವೆಲ್ಲ ಸೀತೆಯವರು, ಅವನ್ಯಾರು? ಹೃದಯ ರಾಮ. ಏಕಾಂತ, ಯಾವಾಗಲೂ ಮಹಿಳೆ ಪತಿ ಜೊತೆಗೆ ಏಕಾಂತವಾಗಿ ಇರ್ಲಿಕ್ಕೆ ಇಷ್ಟಪಡ್ತಾರೆ, ಪತಿಯ ಜೊತೆಲೇ ಇರ್ಲಿಕ್ಕೆ ಇಷ್ಟಪಡ್ತಾರೆ. ಹಾಗೆ ನಾವೂ ಕೂಡ ನಮ್ಗೆಲ್ಲರಿಗೂ ಏನ್ ಪತಿ ಇದ್ದಾರೆ ಅವ್ರ ಜೊತೆಲಿ ಏನಾಗಿರ್ಬೇಕು? ಸದಾಕಾಲ ಏಕಾಂತ, ನಾನು ಮತ್ತು ನನ್ನ ಕಾಂತ. ಮಹಿಳೆ ಏನ್ ಇಷ್ಟಪಡ್ತಾರೆ ಸದಾಕಾಲ? ಯಾರ ಜೊತೆಲಿ ಇರ್ಬೇಕು? ನನಗೆ ಗಂಡನ ಜೊತೆಲಿ ಇರ್ಬೇಕು, ಗಂಡನ ಜೊತೆಲಿ ಇರ್ಬೇಕು, ಗಂಡನ ಜೊತೆಲಿ ಇರ್ಬೇಕು. ಹಾಗೆ ಏಕಕಾಂತ, ಏಕಕ ಅಂತ. ಏಕಾಂತ ಅಂತಂದ್ರೆ ಒಂದು ಅರ್ಥ ಗಂಡನ ರೂಪದಲ್ಲಿ, ಇನ್ನೊಂದು ಅರ್ಥ ಏಕಕ್ಕೆ ಅಂತ ಮೇಜಾನ ಅಂದ್ರೆ ನಾವು ವಿರುದ್ಧ ದಿಕ್ಕಿನಲ್ಲಿ ಇದ್ದೀವಿ. ಇಲ್ಲಿ ಕೆಳಗಡೆಗೆ ಮೇಲುಗಡೆ ಹೋಗ್ತಾ ಹೋಗ್ತಾ ಹೋದ್ರೆ ಅಂತ್ಯದಲ್ಲಿ ಯಾರು ಸಿಗ್ತಾರೆ? ಪರಮಾತ್ಮ. ಅವರು ಎಷ್ಟು ಜನ ಇದ್ದಾರೆ? ಏಕ್. ಏಕಕ್ಕೆ ಅಂತ ಮೇಕೋ ಜಾನ, ಏಕಾಂತ ಮನ್ಕೋ ಉದರ್ ಅಂತ ಮೇಲಗಾವ್ ಅಂತ್ಯ. ಅದ ನಂತರ ಏನು ಇಲ್ಲ, ಅವರೇ ಏನು ಫೈನಲ್, ಅದ ಮೇಲ್ಗಡೆಗೆ ಏನು ಇಲ್ಲ, ಶಿವಬಾಬನೇ ಫೈನಲ್. ಅದಕ್ಕೆ ಹೇಳ್ತಾರೆ ಏಕಾಂತ, ಪತಿಯ ರೂಪದಲ್ಲಿದ್ದರೆ ಸದಾಕಾಲ ಅವನ ಜೊತೆಯಲ್ಲಿ ಇಟ್ಕೊಳ್ಳೋದು, ಅಂತ್ಯದ ರೂಪದಲ್ಲಿ ನೋಡಿದ್ರೆ ನನ್ನ ಮನಸ್ಸನ್ನ ಅವನಲ್ಲಿ ಇಡೋದು. ಇದಕ್ಕೆ ಹೇಳಲಾಗತ್ತೆ ಏಕಾಂತ. ನೆಕ್ಸ್ಟ್ ಅದಕ್ಕೆ ದೊಡ್ಡ ಪ್ರೊಸೆಸ್ ಆಗತ್ತೆ, ಅದು ಮುಂದೆ ಪ್ರೊಸೆಸ್ ಅಲ್ಲಿ ಬರುತ್ತೆ. ನೇಚರ್ ಏನು ವ್ಯತ್ಯಾಸ, ನೇಚುರಲ್ಗೂ ಆರ್ಟಿಫಿಷಿಯಲ್ಗೂ ಏನು ವ್ಯತ್ಯಾಸ, ನೇಚುರಲ್ ಆರ್ಟಿಫಿಷಿಯಲ್ಗೂ ಏನು ವ್ಯತ್ಯಾಸ ಅಂತಂದ್ರೆ, ಶಾರೀರಿಕವಾಗಿ ನಾನು ಅವಾಗೊಂದು ಎಕ್ಸಾಂಪಲ್ ಅನ್ನ ಹೇಳಿದ್ದೀನಿ, ಶಾರೀರಿಕವಾಗಿ ನಾವು ಬೆಳಿಗ್ಗೆ ಎದ್ದ ಮೇಲೆ ಶರೀರ ಸ್ನಾನ ಮಾಡದೇನೆ ಶರೀರವನ್ನು ಶೃಂಗಾರ ಮಾಡಿಕೊಂಡಾಗ ಹೇಗಿರ್ತದೆ, ದಟ್ ಇಸ್ ಆರ್ಟಿಫಿಷಿಯಲ್. ನಾವು ಶರೀರಕ್ಕೆ ಏನು ಶೃಂಗಾರ ಮಾಡಿದ್ರೆ ನೈಸರ್ಗಿಕವಾಗಿ ಅದನ್ನು ನೀರಿನಿಂದ ಸ್ವಚ್ಛ ಮಾಡಿದ್ರೆ ಹೇಗಿರ್ತದೆ, ನೀರು ನೈಸರ್ಗಿಕವಾಗಿರುವಂಥದ್ದು, ಅದರಿಂದ ಶರೀರವನ್ನು ನಾನೇನು ಮಾಡಿದೆ ಸ್ವಚ್ಛ ಮಾಡಿದೆ. ಅವಾಗ ನಿಮ್ಮ ಮನಸ್ಸು ಶರೀರ ಹೇಗಿತ್ತು, ನಿಮ್ಮ ಮನಸ್ಸು ಮತ್ತು ಶರೀರ ಸುಂದರ ಆಯ್ತು ಆಗಿಲ್ವೋ ಸ್ವಚ್ಛ ಮಾಡಿದಾಗ ಆಯ್ತು. ಅದೇ ನೀವು ಆರ್ಟಿಫಿಷಿಯಲ್ ಮಾಡಿದಾಗಲೂ ಕೂಡ ಏನಾಗುತ್ತೆ, ಸುಂದರ ಆಗಿ ಆಗ್ತದೆ. ಆದ್ರೆ ನೀವು ಸುಂದರವಾಗಿರ್ತೀರಾ, ಅರ್ಥ ಆಗ್ತಾ ಇದೆಯಾ? ನೀವು ಶರೀರವನ್ನು ಶೃಂಗಾರ ಮಾಡಿದಾಗ ನಿಮ್ಮ ಶರೀರ ಶೃಂಗಾರ ಆಯ್ತು, ಆ ಶೃಂಗಾರವನ್ನು ಬೇರೆ ಜನ ನೋಡಿದ್ರೆ ಹೊರತು ನೀವು ನೋಡ್ಕೊಂಡ್ರ, ನೋಡಿದ್ರೆ ನೋಡಿಲ್ವೋ, ನೀವು ನೋಡ್ಕೊಂಡಿಲ್ಲ ಅಂದ್ರೆ ಆ ಸುಖವನ್ನ ನೀವು ಅನುಭವ ಮಾಡಿಲ್ಲ. ನೀವು ಶೃಂಗಾರ ಮಾಡಿದ ಯಾವುದು, ಬಾಹರ್ಮುಖ. ನೀವು ಶೃಂಗಾರ ಮಾಡಿದ ಯಾವುದು, ಬಾಹರ್ಮುಖ. ನಿಮ್ಮಲ್ಲಿ ಇನ್ನೊಂದು ಮುಖ ಇದೆ, ಯಾವುದು, ಅಂತರ್ಮುಖ. ನಿಮ್ಮಲ್ಲಿ ಏನಿದೆ, ಅಂತರ್ಮುಖ. ಹಾಗಿದ್ರೆ ಅಂತರ್ಮುಖ ಅಂದ್ರೇನು, ಮುಖ ಅಂತ ಯಾವುದಕ್ಕೆ ಹೇಳ್ತಾನೆ, ಯಾವುದಕ್ಕೆ ಕಣ್ಣಿದೆ, ಯಾವುದಕ್ಕೆ ಕಿವಿ ಇದೆ, ಯಾವುದಕ್ಕೆ ಬಾಯಿ ಇದೆ, ಯಾವುದಕ್ಕೆ ಮೂಗಿದೆ, ಇದೆಲ್ಲ ಸೇರಿಬಿಟ್ಟೇನು, ಯಾವುದಕ್ಕೆ ಕಣ್ಣಿದೆ, ಯಾವುದಕ್ಕೆ ಕಿವಿ ಇದೆ, ಯಾವುದಕ್ಕೆ ಮೂಗಿದೆ, ಯಾವುದಕ್ಕೆ ಬಾಯಿ ಇದೆ, ಯಾವುದಕ್ಕೆ ತಲೆ ಇದೆ, ಇದೆಲ್ಲ ಸೇರಿಬಿಟ್ಟೇನು ಮುಖ, ಸರಿನಾ? ಹಾಗಿದ್ರೆ ನಾವು ಇನ್ನೊಂದು ಮುಖ ಹೇಳ್ತಿದ್ದೀವಿ ಅಂತಂದ್ರೆ ಅದರಲ್ಲೂ ಕೂಡ ಇದ್ದಿರಬೇಕಲ್ವಾ? ಯಾವುದಲ್ಲಿ, ಇದಕ್ಕೆ ನಾವು ಮುಖ ಅಂತ ಹೇಳೋದಿಲ್ಲ, ಇದಕ್ಕೆ ಕೈ ಅಂತ ಹೇಳ್ತೀವಿ. ಮುಖಕ್ಕೆ ಏನಿರಬೇಕು, ತಲೆ ಕಿವಿ ಕಣ್ಣು ಮೂಗು ಬಾಯಿ. ಓಕೆ, ಇದು ಬಾಹರ್ಮುಖದ ಬಗ್ಗೆ ನಾನೇನು ವರ್ಣನೆ ಮಾಡಬೇಕಾಗಿಲ್ಲ, ಅದು ಇಂದ್ರಿಯ ಆದ ಕೆಲಸ ನಿಮ್ಗೆ ಗೊತ್ತು. ಇವಾಗ ಅಂತರ್ಮುಖಕ್ಕೆ ಹೋಗೋಣ, ಅಂದ್ರೆ ಆತ್ಮದ ಮನಸ್ಸಿನ ಮುಖಕ್ಕೆ ಹೋಗೋಣ. ಓಕೆ, ಇವಾಗ ನಾನು ನಿಮಗೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ ಮಕ್ಕಳೇ, ನಿಮ್ಮ ಮನಸ್ಸನ್ನ ಮನೆಗೆ, ಲೌಕಿಕ ಮನೆಗೆ ಕಳಿಸ್ಕೊಡಿ. ಎಲ್ಲಿ ಕಳಿಸ್ಬೇಕು, ಲೌಕಿಕ ಮನೆಗೆ. ಅಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ಸಿಲಿಂಡರ್ ನಿಮ್ಗೆ ಕಾಣತ್ತೋ ಕಾಣಲ್ವೋ, ನಿಮ್ಮ ಮನೆಯಲ್ಲಿ ಮನಸ್ಸನ್ನ ಕಳಿಸ್ಕೊಟ್ಬಿಟ್ಟು ಸಿಲಿಂಡರ್ನ ನೋಡಿ, ನೋಡ್ಲಿಕ್ಕೆ ಆಗತ್ತಾಗಲ್ವಾ, ನೋಡಿದ್ರೆ ತಾನೆ, ಶರೀರದ ಕಣ್ಣಿಂದ ನೋಡಿದ್ರು, ಆತ್ಮದ ಕಣ್ಣಿಂದ ನೋಡಿದ್ರು, ಅಂದ್ಮೇಲೆ ಆ ಮುಖಕ್ಕೆ ಕಣ್ಣಿದೆಯೋ ಇಲ್ವೋ, ಒಪ್ಕೊಂಡ? ಒನ್ ಇಸ್ ಓಕೆ. ನಂಬರ್ ಟು, ನಿಮ್ಮ ಮನಸ್ಸನ್ನ ಎಲ್ಲ ಒಂದು ಸುಂದರವಾದಂತಹ ಹಾಡನ್ನು ಕೇಳ್ತಾರಿ, ಸುಂದರವಾಗಿರುವಂತಹ ಇಷ್ಟವಾದಂತಹ ಹಾಡು ನಿಮ್ಮ ಮನಸ್ಸಲ್ಲಿ ಏನ್ ಮಾಡಿ ಚಿಂತನೆ ಮಾಡ್ತಾ ಇರಿ, ಮನಸ್ಸಲ್ಲಿ ಹಾಡ್ತಾ ಆ ಒಂದು ಶಬ್ದವನ್ನು ಕೇಳ್ತಾರೆ, ಕೇಳಲಿಕ್ಕೆ ಆಗತ್ತೋ ಆಗಲ್ವೋ? ಆ ಶಬ್ದವನ್ನ ಸ್ಥೂಲವಾದ ಕಿವಿಯಿಂದ ಕೇಳ್ತಾ ಇದ್ದೀರೋ, ಆತ್ಮದ ಕಿವಿಯಿಂದ ಕೇಳ್ತಾ ಇದ್ದೀರೋ? ಯಾವುದರಿಂದ, ಆತ್ಮದ ಕಿವಿಯಿಂದ ಕೇಳ್ತಿದ್ರು. ಅಂದಮೇಲೆ ಆ ಅಂತರ್ಮುಖಕ್ಕೆ ಕಿವಿ ಇದೆಯೋ ಇಲ್ವೋ, ಇದೆ. ಇವಾಗ ನಾನು ಹಲಸಿನಣ್ಣು ಅಂತ ಹೇಳ್ತೇನೆ, ಏನ್ ಹೇಳ್ತೇನೆ ನಿಮ್ಗೇನಾಗತ್ತೆ, ಎಷ್ಟು ಬೇಗ ಅನುಭವ ಆಗ್ಬಿಡುತ್ತಲ್ವ. ನಾವೇನ್ ಮಾಡ್ತೀವಿ, ಕೆಲವೊಂದ್ಸಲ ಸೆಂಟರ್ಗೆ ಬರ್ತೀವಿ, ಹಲಸಿನಂತೆ ತೆಗೆದುಕೊಂಡು ಬರ್ತೀವಿ, ಹಲಸಿನ ತೆಗೆದು ಮನೆಗೆ ಎತ್ಕೊಂಡು ಹೋಗೋದಿರ್ತದೆ, ಸೆಂಟರ್ಗೆ ತರೋದಿರ್ತದೆ. ಏನ್ ಮಾಡೋದು, ಏನ್ ಮಾಡೋದು ಅಂದ್ರೆ ಚೆನ್ನಾಗಿ ಮುಚ್ಕೊಂಡು ಬರ್ತೀವಿ. ಎಷ್ಟು ಕ್ಲೋಸ್ ಮಾಡುದು, ಹಲಸಿನ ಹಣ್ಣನ್ನು ಮುಚ್ಚಬಹುದು, ವಾಸನೆ ಮುಚ್ಚಲಿಕ್ಕಾಗತ್ತಾ ಇಲ್ಲ ಅಲ್ವಾ? ಸುವಾಸನೆ, ಆ ಸುವಾಸನೆ ಅನುಭವ ಆಗ್ತಾ ಇದೆ ಅಂತಂದ್ಮೇಲೆ ಅದು ಅನುಭವ ಮಾಡಿದ್ದು ಸ್ಥೂಲವಾದ ಮುಗ, ಆತ್ಮದ ಮುಗ, ಅಂತರ್ಮುಖ. ಹಾಗಿದ್ರೆ ಆ ಮುಖಕ್ಕೆ ಬಾಯಿ ಇದೆಯಾ? ಇದೇನು ಇದಿದ್ದಾನೆ. ಆ ಬಾಯಿ ಇರೋದಕ್ಕೆ ಏನಾಗುತ್ತೆ? ಮನಸ್ಸಿನಲ್ಲಿ ನೀವೇನ್ ಮಾಡ್ತಾ ಇರ್ತೀರಿ? ಮಾತಾಡ್ತಾ ಇರ್ತೀರ. ಮನಸ್ಸಲ್ಲಿ ಮಾತಾಡ್ತೀರ ಮಾತಾಡ್ತೀರ, ಮುಖಕ ಮೌನ್ ಅಂತ ಬಿಟ್ಟಿರ್ತಾ ಅಲ್ಲ, ಮನಕ ಮೌನ್. ಮನಸ್ಸಲ್ಲಿ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಇವಾಗ ಮಾಡ್ಬೇಕು, ನಾಳೆ ಮಾಡ್ಬೇಕಾ, ಏನ್ ಮಾಡ್ತೀವಿ? ಮಾತಾಡ್ತೀವಿ. ಯಾವ್ದಿಂದ? ಬಾಯಿಯಿಂದ. ಅದಕ್ಕೆ ನಾಲಿಗೆ ಇದೆಯೋ ಇಲ್ಲೋ? ಇದೇ. ಅದಕ್ಕಾಗಿ ಜಿಲೇಬಿ ಅಂತ ತಕ್ಷಣ ಏನಾಗುತ್ತೆ? ನಾಲಿಗೆ ಮೇಲೆ ಜಿಲೇಬಿ ಬಂದು ಹೋಯ್ತು. ಜಿಲೇಬಿ ಕಣ್ಣಿನ ಕಡೆಗಿದೆಯಾ? ಇಲ್ಲ, ಕಣ್ಣಿಂದ ನೋಡ್ತು, ನಾಲ್ಗಿಂದ ಏನ್ ಮಾಡ್ತು? ರುಚಿ ಮಾಡ್ತು. ಇಷ್ಟೆಲ್ಲ ಮಾಡ್ಬೇಕಾದ ಬ್ರೇನ್ ಬೇಕೋ ಬೇಡೋ, ತಲೆ ಬೇಕೋ ಬೇಡೋ, ಅಷ್ಟೆಲ್ಲ ಇದು ತಾನು ಇದೆಲ್ಲ ಅನುಭವ ಮಾಡುತ್ತೆ. ಅಂದ್ಮೇಲೆ ಆ ಅಂತರ್ಮುಖತೆಯಲ್ಲಿ ಏನಿದೆ? ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ ಎಲ್ಲ ಇದೆ ತಾನೆ. ಆದರೆ ಆ ಅಂತರ್ಮುಖವನ್ನ ಕೇವಲ ನಾನು ಮಾತ್ರ ನೋಡ್ತೇನೆ. ದಿಸ್ ಇಸ್ ದ ಡಿಫರೆನ್ಸ್. ಈ ಮುಖದ ಮೇಲೆ ಏನು ಬಣ್ಣ ಇದೆ, ಎದುರುಗಡೆ ನೋಡಬಹುದು. ಈ ನಾಲಿಗೆ ಮೇಲೆ ಏನು ವಸ್ತು ಇಟ್ಟಿದ್ದೇನೆ, ಎದುರುಗಡೆ ನೋಡಬಹುದು. ಈ ಕಿವಿಯಿಂದ ಯಾವ ಶಬ್ದ ಕೇಳ್ತಿದ್ದೇನೆ ಪಕ್ಕದವರಿಗೆ ಗೊತ್ತಾಗಬಹುದು. ಈ ರೂಪದಲ್ಲಿ ಏನು ವಾಸನೆ ಇದೆ ಅದನ್ನು ನಾನು ಏನು ಅನುಭವ ಮಾಡಿದ್ದೀನಿ ಜೊತೆಯವರಿಗೆ ಗೊತ್ತಾಗಬಹುದು. ಆದರೆ ಅಂತರ್ಮುಖದ ಸುಖ ದುಃಖ ನೋವು ನಲಿವನ್ನ ಕೇವಲ ನಾನು ಮಾತ್ರ ಅನುಭವ ಮಾಡ್ತೇನೆ. ಅರ್ಥ ಆಗ್ತಿದ್ಯಾ? ಆ ಅಂತರ್ಮುಖದಲ್ಲಿ ಸಂಪೂರ್ಣವಾದಂತಹ ಹತೋಟಿ, ಕಂಟ್ರೋಲಿಂಗ್ ಪವರ್, ಸುಖ ಸಂತೋಷ ಆನಂದದ ಅನುಭವ ಯಾರಲ್ಲಿರ್ತದೆ? ನನಗೆ ಮಾತ್ರ ಗೊತ್ತಿರ್ತದೆ. ಇವಾಗ ನೀವು ಈ ಕಣ್ಣಿನಿಂದ ಆ ಎನರ್ಜಿ ಫೀಲ್ ಮಾಡ್ತಿರಲ್ಲ, ಅದ್ಯಾವುದು? ಅಂತರ್ಮುಖ ಫೀಲಿಂಗ್, ಅಂತರ್ಮುಖದ ಫೀಲಿಂಗ್. ವಾಟ್ ಈಸ್ ಅಂತರ್ಮುಖ? ಬಾಬಾ ಸುಂದರವಾಗಿ ಹೇಳ್ತಾರೆ ಅಂತರ್ಮುಖ ಅಂತಂದ್ರೆ ಏನು. ನೀವು ನಿಮ್ಮ ಗಂಡನ ಹತ್ರ ವರಮಹಾಲಕ್ಷ್ಮಿಗೆ ಬೇಕಂತ ಸೀರೆ ಬೇಕು ಅಂತ ಕೇಳ್ತೀರ. ನನಗೆ ಬೇಡ. ಯಾರಿಗೆ ಬೇಕು? ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕು. ಯಾಕಂದ್ರೆ ಹೊಸ ಸೀರೆ ಇಲ್ಲ, ಎಲ್ಲ ಏನ್ ಮಾಡ್ಬಿಟ್ಟಿದೀವಿ, ಉಪಯೋಗ ಮಾಡ್ಕೊಂಡ್ಬಿಡು. ಅದಕ್ಕೆ ನನಗೇನ್ ಬೇಕು? ಹೊಸ ಸೀರೆ ಬೇಕು. ಹಾಗಂತ ಈ ವರ್ಷ ತಂದಿಟ್ಟಿರೋದು ನನಗೆ ಹಾಗೆ ಇಡೋದಿಲ್ಲ. ಏನ್ ಮಾಡ್ತಾರೆ? ಯೂಸ್ ಮಾಡ್ಬಿಡ್ತಾನೆ. ಓಕೆ, ಸರಿ. ಗಂಡನಿಗೆ ಹೇಳ್ತೀರಾ ಏನಂತ? ನನಗೆ ಸೀರೆ ಬೇಕು. ಗಂಡ ಹೇಳ್ತಾರೆ, ಸರಿ ನಾಳೆ ಸೀರೆ ತರ್ಲಿಕ್ಕೆ ಹೋಗೋಣ. ಅಕ್ಕೋರೆ ಊಟಕ್ಕೆ ರೆಡಿನಾ? ಸರಿ ಸರಿ, ಆದ್ಮೇಲೆ ಹೇಳಿ. ಓಕೆ, ಸೀರೆ ತರ್ಲಿಕ್ಕೆ ಹೋಗೋಣ ಅಂತ ಬಿಟ್ಟು ಹೇಳ್ತಾನೆ. ನೀವು ಫಿಕ್ಸ್ ಮಾಡಿರ್ತಾರೆ ಏನಂತ? ಇವತ್ತು 5 ಗಂಟೆಗೆ ಏನ್ ಮಾಡೋಣ? ಸೀರೆ ತರ್ಲಿಕ್ಕೆ ಹೋಗೋಣ. ಪರ್ಮಿಷನ್ ಗ್ರಾಂಟೆಡ್. ಅವರು ಆಫೀಸಿಗೆ ಹೋದ್ರು, 5 ವರೆಗೆ ಬಂದ್ರು. ಹೇಳಿ ಟೈಮ್ ಎಷ್ಟು? 5 ಗಂಟೆಗೆ ಬಂದಿರೋ ಟೈಮ್ ಎಷ್ಟು? 5 ವರೆಗೆ. ಆವಾಗ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ ಅಲ್ಲ? ಹೆಂಗಿರ್ತದೆ? ಪ್ರೆಷರ್ ಕುಕ್ಕರ್ ಹೆಂಗಿರ್ತದೆ? ಪ್ರೆಷರ್ ಕುಕ್ಕರ್. ನನಗೆ 5 ಗಂಟೆಗೆ ಹೇಳ್ಬಿಟ್ಟು 5 ವರೆ ಆದ್ರೂ ಬಂದಿಲ್ಲ 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 ಅಂತ ಏನಾಗಿರ್ತದೆ? ಮನಸ್ಸು ಫ್ರೆಶಿಂಗ್ ಆಗಿರ್ತದೆ. ಸರಿ, 5 ವರೆಗೆ ಬಂದಿದ್ದಾರೆ, ನೀವು ಡೋರ್ ಅನ್ನ ಓಪನ್ ಮಾಡಿದ್ದೀರಿ, ಮುಖದಲ್ಲಿ ಫುಲ್ ಸಿಟ್ಟಿದೆ. ಮುಖದಲ್ಲಿ ಏನಿದೆ? ಆಫೀಸಿಂದ ಹೊರಡಬೇಕಾದ ಮೇಲಧಿಕಾರಿ ಜೊತೆಗೆ ಏನೋ ಕಾರಣದಿಂದ ಜಗಳ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾನೆ. ಅದು ನಿಮ್ಮ ಅವರ ಮುಖದಲ್ಲಿ ಕಾಣ್ತಾ ಇದೆ. ಕೇಳಿರ್ಬೇಕಲ್ಲ ಎಕ್ಸಾಂಪಲ್, ಲಾಸ್ಟ್ ಕ್ಲಾಸ್ ಅಲ್ಲಿ ಕೇಳಿದ್ದೀರಾ? ಕೇಳಿಲ್ಲ. ಮುಖದಲ್ಲಿ ಕಾಣ್ತಾ ಇದೆ ಕ್ರೋಧ. ಆವಾಗ ನೀವು ರೆಡಿ ಆಗಿದ್ದೀರಾ? ಹೊಸ ಸೀರೆ ಹಚ್ಕೊಂಡಿದ್ದೀರಾ? ಫೇರ್ ಅಂಡ್ ಲವ್ಲಿ ಹಚ್ಕೊಂಡಿದ್ದೀರಾ? ಸೀರೆ ತರ್ಲಿಕ್ಕೆ ರೆಡಿ ಆಗಿದ್ದೀರಾ? ಆ ಮನೋಸ್ಥಿತಿಯನ್ನು ನೋಡಿದ ಗಂಡನ ಹತ್ರ ಸೀರೆ ಕೇಳ್ತಿರೋ ಕೇಳಲು? ನಿನ್ನೆ ಹೇಳಿದ್ದಾರೆ, ಟೈಮಿಂಗ್ ಕೊಟ್ಟಿದ್ದಾರೆ, 1/2 ಗಂಟೆ ಲೇಟ್ ಆಗಿದೆ, ಎಲ್ಲಾನು ಸರಿ. ನೀವು ಹೊರತ ಅವರ ಮುಖದಲ್ಲಿ ಸಿಟ್ಟಿರೋದು ಕಾಣ್ತಾ ಇದೆ ಮುಖದಲ್ಲಿ. ಕೋಪ ಇಳಿತಾ ಇಲ್ಲ ಅಂತ ತಿಳ್ಕೊಳ್ಳಿ. ಯಾವಾಗ ಏನ್ ಮಾಡ್ತೀರಿ? ಕೇಳ್ತೀವೋ ಕೇಳಲ್ಲೋ? ಕೇಳೋದಿಲ್ಲ. ಯಾಕೆ ಹೇಳಿ? ನಿಮ್ಗೆ ಸ್ಪಷ್ಟವಾದ ಅನುಭವ ಇದೆ. ಯಾಕೆ? ಸೀರೆ ಕೇಳ್ಬಿಟ್ಟು ಏನಾಗುತ್ತೆ? ಗ್ಯಾರಂಟಿ ಸಿಗೋದಿಲ್ಲ. ಇವತ್ತು ಸುಮ್ಮನೆ ಇದ್ರೆ ನಾಳೆ ಏನಾದ್ರೂ ಏನ್ ಮಾಡ್ಬೋದು? ಇವಾಗ ಏನಾದ್ರು ಕೇಳಿಬಿಟ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನ್ ಸಿಗೋದಿಲ್ಲ? ಸೀರೆ ಸಿಗೋದಿಲ್ಲ. ಎಲ್ಲಿಂದ ನೋಡಿದ್ರಿ? ಕಣ್ಣಿನಿಂದ ಅಲ್ವಾ? ಹಂಗ ಅದು ಯಾವ ಮುಖ? ಅಂತರ್ಮುಖ. ಒಳಗಡೆ ಮನಸ್ಸಿನಲ್ಲಿ ಏನಿತ್ತೇಳಿ? ಕ್ರೋಧ ಇತ್ತು. ಅದು ಬಾರ್ ಮುಖದಲ್ಲಿ ಏನ ಮಾಡ್ತಾ ಇತ್ತು? ಪ್ರಜ್ವಲನೆ ಆಗ್ತಾ ಇತ್ತು. ನೀವು ಅವ್ರ ಜೊತೆಗೆ ಮಾತಾಡಿಲ್ಲ, ಅವ್ರು ಬಾಯಿಂದ ಹೇಳಿಲ್ಲ ನನಗೆ ಸಿಟ್ಟು ಬಂದಿದೆ ಸಿಟ್ಟು ಬಂದಿದೆ ಸಿಟ್ಟು ಬಂದಿದೆ ಹೇಳಿದ್ರೆ ಅವರು ಹೇಳಿಲ್ಲ. ಆ ಅಂತರ್ಮುಖದ ಭಾಷೆಯನ್ನ ಕಣ್ಣಿನಿಂದ ಓದ್ಬಿಟ್ಟು ನಾವೇನ್ ಮಾಡಿದ್ವಿ, ನಾವು ಶಾಂತರಾದ್ವಿ. ವಾಟ್ ಈಸ್ ಮೆಡಿಟೇಷನ್? ಸಾಧಾರಣ ವ್ಯಕ್ತಿಗೂ ಆಧ್ಯಾತ್ಮಿಕತೆಯನ್ನು ಧಾರಣೆ ಮಾಡಿರುವಂತಹ ವ್ಯಕ್ತಿಗೂ ಏನು ಅಂತಾರ, ಏನು ಅಂತಾರೆ ಅಂದ್ರೆ, ಭಗವಂತ ಸುಂದರವಾದ ಮಾತನ್ನು ಹೇಳ್ತಾರೆ. ಯಾವ ವ್ಯಕ್ತಿ ಸಿಟ್ಟು ಮಾಡಿಕೊಂಡು ಮನೆಗೆ ಬಂದಿದ್ದಾನೋ ಮೇಲಧಿಕಾರಿಗಳ ಮೇಲೆ, ಈ ವ್ಯಕ್ತಿ ಸರಿನೇ ಇರಬಹುದು, ಮೇಲಧಿಕಾರಿ ತಪ್ಪಿರಬಹುದು, ಆದ್ರೆ ನೀನು ತಪ್ಪು ಅಂತ ಇವನಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೇಳಿ, ಒಂದು ಮೇಲ್ಗಡೆ ಅಧಿಕಾರ. ಬಾಸ್ ಇಸ್ ಆಲ್ವೇಸ್ ರೈಟ್. ಒಂದು ವೇಳೆ ನೀನು ತಪ್ಪು ಅಂತ ಮೇಲಧಿಕಾರಿಗಳಿಗೆ ಹೇಳಿದ್ರೆ ಏನಾಗುತ್ತೆ, ನಾಳೆ ನಿನ್ನ ಕೆಲಸದಿಂದ ತೆಗೆದಾಕ್ಬಿಡಬಹುದು. ಅವಾಗ ಆ ಮೇಲಧಿಕಾರಿ ಇವನಿಗೆ ಏನು ಕೊಟ್ಟಿದ್ದಾನೆ, ಏನು ಕೊಟ್ಟಿದ್ದಾನೆ, ಸಿಟ್ಟನ್ನ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ, ಸಿಟ್ಟನ್ನ ಕೊಟ್ಟಿದ್ದಾರೆ. ಯಾವಾಗ, ನಾಲ್ಕೂವರೆಗೆ. ಆ ಇಟ್ಕೊಂಡಿರುವಂತ ಸಿಟ್ಟಿಗೆ ಐದೂವರೆವರೆಗೆ, ಒಂದು ಗಂಟೆವರೆಗೆ ಅದಕ್ಕೆ ನೀರು ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಏನ್ ಮಾಡಿದ್ದಾರೆ, ಚೆನ್ನಾಗಿ ಯಾಕೆ ಹೇಳುದು ಹೇಗೆ ಹೇಳುದು ಎಲ್ಲ ಮಾಡಿಬಿಟ್ಟು ಹೆಮ್ಮರವಾಗ್ಬಿಟ್ಟಿದೆ. ಅದು ಎಲ್ಲ ರೆಡಿ ಆಗಿರೋದು, ಎಲ್ಲಾದ್ರೂ ಒಂದ್ ಕಡೆ ಖಾಲಿ ಮಾಡ್ಬೇಕು ತಾನೆ. ಎಲ್ಲಿ ಖಾಲಿ ಮಾಡ್ಬೇಕು, ಮನೇಲಿ ಹೆಂಡತಿ ಮೇಲೆ ಗ್ಯಾರಂಟಿ ಗೊತ್ತು. ಅಲ್ಲಿ ಹಾಕಿದ್ರೆ ಏನಾಗುತ್ತೆ, ವಾಪಸ್ ಬರೋದಿಲ್ಲ. ಅದೇ ಮೇಲಧಿಕಾರಿಗಳ ಮೇಲೆ ಹಾಕಿದ್ರೆ ಏನಾಗುತ್ತೆ, ವಾಪಸ್ ಬರುತ್ತೆ, ರಿಟರ್ನ್ ಬರುತ್ತೆ. ಅದಕ್ಕೆ ನಾವು ತಂದ್ಬಿಟ್ಟು ಯಾರ ಮೇಲೆ ಹಾಕ್ತೀವಿ, ಎಲ್ಲಿ, ಪತ್ನಿ ಮೇಲೆ ಹಾಕಿದೀವಿ ಸುರಕ್ಷಿತವಾಗಿ. ಅದಕ್ಕೆ ಇಂಟ್ರೆಸ್ಟ್ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಸೇರಿಸ್ಬಿಟ್ಟು, ಅದರ ಪ್ರಭಾವ ಏನಾಯ್ತು, ಡನ್ 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 ಡನ್. ಏನೇಳಿ, ಅಡಿಗೆ ಮನೆಯಲ್ಲಿ ಪಾತ್ರಗಳು ಮಾತಾಡ್ತಾ ಇದ್ದಾವೆ, ಅಡಿಗೆ ಮನೆಯಲ್ಲಿ ಏನಾಗ್ತಾ ಇದ್ದಾವೆ, ಯಾಕೆ, ಅವಳಿಗೆ ಗೊತ್ತು ನಾನು ಸಿಟ್ಟಣ್ಣ, ನಾನು ಗಂಡನ ಮೇಲೆ ಹಾಕ್ಲಿಕ್ಕೆ ಆಗಲ್ಲ. ಇವಾಗ ಹಾಕಿದ್ದು ಬರೀ ಬಾಯಿಂದ ಬರೋದು, ಆಮೇಲೆ ಕೈಯಿಂದ ಬಂದ್ಬಿಡ್ಬಹುದು, ಅನುಭವ ಇದೆ ಹಳೆಯದು. ಅದಕ್ಕಾಗಿ ಅವಳೇನ್ ಮಾಡ್ತಾರೆ, ಆ ಸಿಟ್ಟನ್ನು ಯಾರ ಮೇಲೆ ಹಾಕ್ತಾನೆ, ಪಾತ್ರೆ ಮೇಲೆ. ಗಂಡ ಮನೆ ಬರುವ ಮೊದಲು ತನ್ನ ಮಗಳಿಗೆ ಪಾಠ ಕಲಿಸ್ತಾ ಇರ್ತಾನೆ, ಯಾರು, ತಾಯಿ. ಆ ಮಗು ಪಾಠ ಅರ್ಥ ಆಗೋದಿಲ್ಲ, ಬುಕ್ ತಂದ್ಬಿಟ್ಟು ತೋರಿಸ್ತಾರೆ, ಅಮ್ಮ ಇದು ಅರ್ಥ ಆಗಿಲ್ಲ ಅರ್ಥ ಆಗಿಲ್ಲ ಅಂತ. ಅವಾಗ ಮಗುಗೆ ಏನ್ ಗಿಫ್ಟ್ ಸಿಗತ್ತೆ, ಸಿಕ್ಸರ್ ಸಿಕ್ತು. ಏನ್ ಸಿಕ್ತು, ರಪ್ಪ ಅಂತ ಒಂದು ಮೇಲೆ ಮೇಲೆ ಏಟ್ ಸಿಕ್ತು, ಓಕೆನಾ. ಆವಾಗ ಆ ಮಗು ಗೊತ್ತಾಯ್ತು, ನಾನು ಇಲ್ಲೇ ಇನ್ನೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡೆ, ಇನ್ನು ಮೂರ್ನಾಲ್ಕು ಸಿಕ್ಸರ್ ಸಿಗತ್ತೆ ಅಂತ. ಸರಿಯಿಂದ ಆ ಮಗು ಏನ್ ಮಾಡುತ್ತೆ, ಅಲ್ಲಿಂದ ಜಾಗ ಖಾಲಿ ಮಾಡ್ತು. ಅಲ್ಲಿಂದ ಹೊರಗಡೆಗೆ ಬಂದ್ರೆ ಅವ್ರ ಮನೇಲಿ ಒಂದು ಸಣ್ಣ ನಾಯಿ ಇದೆ, ಆ ಮಗು ಜೊತೆಗೆ ಆಟ ಆಡೋದು. ಆ ಮಗು ಏನ್ ಮಾಡುತ್ತೆ, ನಾಯಿ ಆಟ ಆಡ್ಲಿಕ್ಕೆ ಬರುತ್ತೆ ಮಗು ಹತ್ರ, ಕಾಲಿಂದ ನಾಯಿಗೆ ಅದೊಂದು ಸಿಕ್ಸರ್ ಕೊಟ್ಬಿಡುತ್ತೆ. ಯಾರಿಗೆ, ನಾಯಿಗೆ. ಅವ್ ಸಿಟಿ ಯಾರ ಹತ್ರ ಬಂತು, ಆ ನಾಯಿ ಏನ್ ಮಾಡ್ತು, ಮನೆಯಿಂದ ಹೊರಗಡೆ ಹೋಗ್ಬಿಟ್ಟು ದಾರಿಯಲ್ಲಿ ಯಾರೋ ಹೋಗ್ತಾ ಇದ್ರು, ಥರ್ಡ್ ಪರ್ಸನ್ ಅವ್ರಿಗೆ ಹೋಗ್ಬಿಟ್ಟು ಕಚ್ಚಿಬಿಡ್ತು. ಆ ಕಚ್ಚಿರುವಂತ ವ್ಯಕ್ತಿ ಮನೆ ಮಾಲೀಕರ ಮೇಲೆ ಜಗಳ ಮಾಡ್ಲಿಕ್ಕೆ ಬರ್ತಾನೆ, ಏನಂತ, ಯಾಕೆ ಬಂತು, ಕರ್ಮ ಫಿಲಾಸಫಿ ಎಲ್ಲಿಂದ ಬಂತು, ಕರ್ಮ ಫಿಲಾಸಫಿ ವಾಪಸ್ ಬಂತು. ಓಕೆ, ನೀವು ಸ್ಪಿರಿಚುವಲ್ ಪರ್ಸನ್ ಆಗಿದ್ದಿದ್ರೆ, ನಾಲ್ಕೂವರೆಗೆ ನಿಮ್ಮ ಬಾಸ್ ನಿಮ್ಮ ಮೇಲೆ ಜಗಳ ಮಾಡಿದ್ದಿದ್ರೆ, ನಾಲ್ಕೂವರೆಯಿಂದ ಐದೂವರೆವರೆಗೆ ನೀವು ಅದರ ಚಿಂತನೆಯನ್ನು ಮಾಡಿ, ಯೋಚನೆಯನ್ನು ಮಾಡಿ, ನಿಮ್ಮಲ್ಲಿ ಬಲಹೀನತೆಗಳಿದ್ರೆ ಅದನ್ನು ಸರಿ ಮಾಡಿ, ಅಲ್ಲಿಗೆ ಏನಾಗಿ ಮಾಡಬೇಕಿದೆ, ಅದನ್ನ ಓಂ ಶಾಂತಿ. ಮನೆಗೆ ಬಂದಾಗ ನ್ಯೂಟ್ರಲ್ ಆಸ್ ಇಟ್ ಇಸ್ ಪರ್ಸನ್. ದಟ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ ಸ್ಪಿರಿಚುವಲ್ ಪರ್ಸನ್ ಅಂಡ್ ಆರ್ಡಿನರಿ ಪರ್ಸನ್. ಅರ್ಥ ಆಗ್ತಿದ್ಯಾ? ಅದಕ್ಕೆ ಬಾಬಾ ಹೇಳ್ತಾರೆ, ಏನೇ ಆದ್ರೂ ಕೂಡ ಏನ್ ಮಾಡಿ, ಏಕ್ ಮಿನಿಟ್ ಮುಜೆ ಸಾಥ್ ಮೇ ರಖೋ. ಒಂದು ನಿಮಿಷ ಏನ್ ಮಾಡಿ ನನ್ನ ಜೊತೆಲಿದ್ದಾಗ ನನ್ನ ಮನಸ್ಸು ಏನಾಗ್ತದೆ, ಶಾಂತವಾಗತ್ತೆ. ಅವಾಗ ಆಧ್ಯಾತ್ಮಿಕತೆ ಅಂದ್ರೆ ಪರಮಾತ್ಮನನ್ನು ನಾವೇನ್ ಮಾಡಬಹುದು, ಜೊತೆಲಿಟ್ಕೊಳ್ಬಹುದು. ಇದು ಲೌಕಿಕ ಜೀವನದಲ್ಲಿ ನಾವು ಮಾಡಬೇಕಾಗಿರುವಂತಹ ಒಂದು ಧಾರಣೆ. ಅರ್ಥ ಆಯ್ತಾ, ಏಕಾಂತ ಅಂತಂದ್ರೆ ಏನು ಅಂತ ಅರ್ಥ ಆಯ್ತಾ, ಅರ್ಥ ಆಯ್ತು ತಾನೆ. ಓಕೆ, ಇವತ್ತು ಪ್ರಪಂಚದಲ್ಲಿ ಮನುಷ್ಯನಿಗೆ ಎಷ್ಟು ಬೆಲೆ ಇದೆ, ಮನುಷ್ಯನಿಗೆ ಬೆಲೆ ಹೆಚ್ಚಿಗೆ ಇದೆಯೋ, ಪ್ರಾಣಿಗಳಿಗೆ ಬೆಲೆ ಹೆಚ್ಚಿಗೆ ಇದೆಯೋ, ಯಾರಿಗಿದೆ, ಓಕೆ ಡಿಸೈಡ್ ಮಾಡೋಣ. ಇವಾಗ ಹೇಳಿ, ಮನುಷ್ಯನಿಗಿದೆಯಾ ಪ್ರಾಣಿಗಳಿಗಿದೆಯಾ? ಒಂದು ಊರಿನಲ್ಲ ಒಂದು ಚಿಕ್ಕ ಸಂಸಾರ, ಗಂಡ ಹೆಂಡತಿ ಒಬ್ಬ ಮಗ ಒಂದು ನಾಯಿ. ಓಕೆ, ಇದು ಪ್ರಾಕ್ಟಿಕಲ್. ಹೊಸಕೋಟೆ ಒಂದು ಹಳ್ಳಿಯಲ್ಲಿ ಇರ್ತಾರೆ ಆ ಒಂದು ಫ್ಯಾಮಿಲಿ ಅವರು. ಅವರ ಮಗನಿಗೆ ಇಂಜಿನಿಯರಿಂಗ್ ಸೀಟ್ ಸಿಗತ್ತೆ ಬೆಂಗಳೂರಿನಲ್ಲಿ. ಆ ತಂದೆ ಗವರ್ಮೆಂಟ್ ಕೆಲಸ ಮಾಡ್ತಾ ಇರ್ತಾನೆ. ಒಬ್ಬನೇ ಮಗ ಶಿಕ್ಷಣ ಚೆನ್ನಾಗಿ ಸಿಗಬೇಕು ಅಂತ ಡೊನೇಷನ್ ಅನ್ನು ಕೊಟ್ಬಿಟ್ಟು ಬೆಂಗಳೂರಿನಲ್ಲಿ ಏನ್ ಮಾಡ್ತಾನೆ, ಅಡ್ಮಿಷನ್ ಮಾಡ್ತಾನೆ. ಅಡ್ಮಿಷನ್ ಮಾಡಿದ್ರೆ ಏನಾಗುತ್ತೆ, ತುಂಬಾ ದೂರ ಆಗತ್ತಲ್ವಾ. ಅದಕ್ಕೆ ಈ ವ್ಯಕ್ತಿ ಏನ್ ಮಾಡ್ತಾನೆ, ಹಣವನ್ನ ಕೊಟ್ಬಿಟ್ಟು ಬೆಂಗಳೂರಿಗೆ ತನ್ನ ಕೆಲಸವನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತಾನೆ. ಇಂಜಿನಿಯರಿಂಗ್ ಕಾಲೇಜ್ ಹತ್ತಾನೆ ಒಂದು ಬಾಡಿಗೆ ಮನೆ ತೆಗೆದುಕೊಳ್ತಾನೆ. ಊರಲ್ಲಿ ಸ್ವಂತ ಮನೆ ಇದೆ, ಬೀಗ ಹಾಕಿಡಿದಿದೆ. ಬೆಂಗಳೂರಿಗೆ ಬಂದು ಬಾಡಿಗೆ ಮನೆ ತಗೊಂಡು ಇಂಜಿನಿಯರಿಂಗ್ ಕಾಲೇಜ್ ಹತ್ರ ಮನೆ ಮಾಡಿ ಮಗನಿಗೆ ಸ್ಕೂಲಿಗೆ ಕಳಿಸ್ತಾ ಇದ್ದಾನೆ. ಯಾಕೆ, ಮಗ ಚೆನ್ನಾಗಿ ಓದ್ಲಿ ಅಂತ. ಒಂದಿನ ಸಾಯಂಕಾಲ ಮಗ ಮನೆಗೆ ಬರ್ತಾನೆ, ಮನೆಗೆ ಬಂದ್ಬಿಟ್ಟು ಹೇಳ್ತಾನೆ, ಅಪ್ಪ ನನಗೆ ಬೈಕ್ ಬೇಕು, 80,000 ರೂಪಾಯಿ ಬೈಕ್ ಬೇಕು ಅಂತ ಕೇಳ್ತಾನೆ. ತಂದೆ ಜಸ್ಟ್ ಮನೆಗೆ ಬಂದಿದ್ದಾರೆ, ಬಂದ ತಕ್ಷಣ ಏನ್ ಮಾಡ್ತಾನೆ ಕೇಳ್ತಾನೆ, ನನ್ನ ಎಲ್ಲಾ ಫ್ರೆಂಡ್ಸ್ ಗಳ ಹತ್ರ ಮೊಬೈಲ್ ಇದೆ, ಎಲ್ಲರ ಹತ್ರ ಬೈಕ್ ಇದೆ, ನನಗೂ ಕೂಡ ಏನ್ ಬೇಕು, ಬೈಕ್ ಬೇಕು. ತಂದೆ ಹೇಳ್ತಾನೆ, ನನ್ನ ತರ ಬೈಕ್ ಕೊಡುವಂತ ಶಕ್ತಿ ಇಲ್ಲ, ನಾನು ಸಂಪಾದನೆ ಮಾಡಿರುವಂತಹ ಹಣ ಇಲ್ಲ, ನಿಮಗೆ ಡೊನೇಷನ್ ರೂಪದಲ್ಲಿ ಕೊಟ್ಟಿದ್ದೇನೆ, ಅದು ಬಿಟ್ಟು ಸಾಲ ಆಗಿದೆ. ತಿಂಗಳು ತಿಂಗಳು ನಾನೇನ್ ಮಾಡ್ತಾ ಇದ್ದೇನೆ, ನನ್ನ ಬಂದಿರುವಂತಹ ಹಣದಿಂದ ಸಾಲ ತೀರಿಸ್ತಾ ಇದ್ದೇನೆ. ಯಾರಿಗೋಸ್ಕರ, ನಿನ್ನ ಶಿಕ್ಷಣಕ್ಕೋಸ್ಕರ. ಯಾವಾಗ ತಂದೆ ಆಗಲ್ಲ ಅಂತ ಹೇಳ್ತಾನೋ, ತಂದೆ ಮತ್ತು ಮಗನ ನಡುವೆ ಏನಾಗುತ್ತೆ, ಜಗಳಗಳು ನಡೀತಾವೆ. ಎಲ್ಲಿವರೆಗೆ ನಡೆಯುತ್ತೆ, ನಿಮ್ಗೆಲ್ಲರಿಗೂ ಅನುಭವ ಇದೆ. ಲಾಸ್ಟ್ ಒಂದು ಮಾತನ್ನು ಹೇಳ್ತಾನೆ, ನಿನ್ನ ಹತ್ರ ಆಗದಿದ್ದೆ ನೀನು ಮದುವೆ ಮಾಡ್ಕೊಂಡಿದ್ಯಾಕೆ, ಮಕ್ಕಳು ಮಾಡಿದ್ಯಾಕೆ ಕೇಳ್ತಾರೆ, ಕೇಳಲು ಕೇಳ್ತಾರೆ ತಾನೆ. ನೀವು ಇಷ್ಟೆಲ್ಲ ಮಾಡಿದ್ದು ಯಾರಿಗೋಸ್ಕರ, ಮಗನಿಗೋಸ್ಕರ. ಮಗನಿಂದ ಏನು ಗಿಫ್ಟ್ ಸಿಕ್ತು, ನಿಮಗೆ ಬೋಧನೆ ಸಿಗ್ತಾ ಇದೆ. ಏನು ಸಿಗ್ತಾ ಇದೆ, ನೀನು ಮದುವೆ ಮಾಡ್ಕೊಂಡಿದ್ಯಾಕೆ, ಮಕ್ಕಳು ಮಾಡ್ಕೊಂಡಿದ್ಯಾಕೆ. ಇವತ್ತು ನಮ್ಮ ಮಕ್ಕಳು ಕೊಡ್ತಾ ಇರೋದು ಇದನ್ನೇ ನಮಗೆ ಅಲ್ವಾ, ಇದು ವಾಸ್ತವಿಕತೆ. ಈ ರೀತಿ ಗಲಾಟೆ ಆಗಿಬಿಟ್ಟು ತಂದೆ ಏನ್ ಮಾಡ್ತಾನೆ, ಮಗನಿಗೆ ಒಂದು ಏಟು ಕೊಡ್ತಾನೆ, ಕ್ರೋಧ ತಡ್ಕೊಳ್ಳಿಕ್ಕಾಗದೆ. ಮಗ ಏನ್ ಮಾಡ್ತಾನೆ, ಮನೆ ಬಿಟ್ಟು ಹೋಗ್ತಾನೆ. ಓಕೆ ಸರಿ, ಅವನು ಹೋಗಾಯ್ತು. ಅವರ ಮನೇಲಿ ಒಂದು ನಾಯಿ ಇರುತ್ತೆ. ನಾಯಿ ಕೆಲಸ ಏನು ಅಂತಂದ್ರೆ, ಕೆಲಸದಿಂದ ಮನೆಗೆ ಬಂದ ತಕ್ಷಣದಲ್ಲಿ ಆ ಮನೆಯ ಯಾರು ಗೃಹಿಣಿ, ಆ ಗಂಡನಿಗೆ ಒಂದು ಕಪ್ ಟೀ 4 ಬಿಸ್ಕೆಟ್ ಕೊಡ್ತಾರೆ ಪ್ರತಿದಿನ ಬಂದ ತಕ್ಷಣದಲ್ಲಿ. ಅದ್ರಲ್ಲಿ 2 ಬಿಸ್ಕೆಟ್ ಇವನು ತಿನ್ನೋದು, 2 ಬಿಸ್ಕೆಟ್ ನಾಯಿಗೆ ಹಾಕೋದು. ಆ ನಾಯಿ ಏನ್ ಮಾಡುತ್ತೆ, ಮನೆಗೆ ಬಂದ ತಕ್ಷಣ ಮಗನ ಜೊತೆ ಜಗಳ ಇದೆ ಅಂದ್ಬಿಟ್ಟು ಬರೋದಿಲ್ಲ. ಅದು ಜಗಳ ಮುಗಿದ ತಕ್ಷಣ ಏನಾಗುತ್ತೆ, ಬಾಳಲ್ಲ ಹಸ್ಕೊಂಡು ಬರುತ್ತೆ. ಯಾರತ್ರ, ಆ ಮನೆ ಯಜಮಾನ ಹತ್ರ. ಆ ಯಜಮಾನಿಗೆ ಏನ್ ಬಂದಿದೆ, ಸಿಟ್ಟು ಬಂದಿದೆ. ಸಿಟ್ಟು ಬಂದಾಗ ಆ ಯಜಮಾನ ಏನ್ ಮಾಡ್ತಾನೆ, ನಾಯಿಯನ್ನ ಕಾಲಿಂದ ಒದಿತಾನೆ. ಏನ್ ಮಾಡ್ತಾನೆ, ಕಾಲಿಂದ ಒದ್ದಿದ್ದಾನೆ. ಒದ್ದಾಗ ನಾಯಿ ಗೊತ್ತಾಗದೆ ಇವನಿಗೆ ಸಿಟ್ಟು ಬಂದಿದೆ ಅಂತ ಅದೇನ್ ಮಾಡ್ಬಿಡುತ್ತೆ, ಹೊರಗಡೆ ಹೋಗ್ಬಿಡತ್ತೆ. ರಾತ್ರಿ ಆಯ್ತು, ಗಂಡ ಹೆಂಡತಿ ಇಬ್ರು ಊಟ ಮಾಡಿಲ್ಲ, ಡೋರ್ ಕ್ಲೋಸ್ ಮಾಡಿಕೊಂಡು ಮಲ್ಕೊಂಡ್ರು. ರಾತ್ರಿ ಇಬ್ಬರಿಗೂ ನಿದ್ರೆ ಬಂದಿಲ್ಲ, ನಾಯಿನೂ ಇಲ್ಲ, ಮಗನೂ ಇಲ್ಲ. ಬೆಳಿಗ್ಗೆ ಎದ್ದು ಡೋರ್ ಓಪನ್ ಮಾಡಿದ್ರೆ ಅಲ್ಲಿ ಯಾರಿದ್ದಾರೆ, ಮಗ ಇದಾನ. ಇವರು ಹಸಿವೆಯಿಂದ ಇದ್ದು ಮಗನಿಗೋಸ್ಕರ ತುಪ್ಪ ಮಸಾಲೆ ದೋಸೆ ಮಾಡಿ ತಿನ್ನಿಸಿರುವಂತ ಮಗ ಒಂದು ಏಟು ಕೊಟ್ಟಿದ್ದಕ್ಕೆ ಮನೆ ಬಿಟ್ಟು ಹೋದ. ಇವರು ತಿಂದ ಮೇಲೆ ಉಳಿದಿರುವಂತ ಆಹಾರ ಆಗಿರುವಂತ ನಾಯಿ ಕಾಲಿಂದ ಒದ್ರೆ ಮರುದಿನ ಬೆಳಿಗ್ಗೆ ಬಾಲ ಅಲ್ಲಾಡಿಸ್ಕೊಂಡು ಎಲ್ಲಿದೆ ಅಂದ್ಮೇಲೆ ಯಾರು ಒಳ್ಳೆಯವರು, ನಾಯಿ ಒಳ್ಳೇದು ಮಗ ಒಳ್ಳೇದು, ಯೋಚನೆ ಮಾಡಿ. ಇವಾಗ ಯಾವ್ದು ಒಳ್ಳೇದು, ನಾಯಿನೇ ಒಳ್ಳೇದು ತಾನೆ. ಇವತ್ತು ಮನುಷ್ಯನಲ್ಲಿ ಎಷ್ಟು ಗುಣಗಳಿದ್ದಾವೆ, ನಾಯಿಯಲ್ಲಿ ಎಷ್ಟು ಒಳ್ಳೆ ಗುಣಗಳಿದ್ದಾವೆ, ಯೋಚನೆ ಮಾಡಿ ನೀವು. ಇದು ಆಕ್ಚುಲಿ ವಾಸ್ತವಿಕತೆ ಕಥೆ ಅಲ್ಲ, ಎಲ್ಲರ ಮನೆಯಲ್ಲೂ ಕೂಡ ಇದೇನೆ, ಇದೇ ಪರಿಸ್ಥಿತಿ ಆಗಿದೆ. ಆದರೂ ಕೂಡ ಆ ನಾಯಿ ಕಡೆಗೆ ನಾವು ಗಮನವನ್ನು ಕೊಡೋದಿಲ್ಲ. ಆ ನಾಯಿಯಲ್ಲಿ ನಮ್ದೇನಿದೆ, ಮೈಯೋರ್ ಮೇರಾಪನ್. ಆ ಮೋಹ ಹೇಗೆ ದುಃಖ ಕೊಡುತ್ತೆ, ಬಾಬಾ ಲಾಸ್ಟ್ ಅಲ್ಲಿ ಒಂದು ಎಕ್ಸಾಂಪಲ್ ಅನ್ನು ಕೊಡ್ತಾನೆ. ಯಾಕಂದ್ರೆ ಸಮಯ ಆಗ್ತಾ ಇದೆ. ಯಾವುದಕ್ಕೆ, ಬ್ರಹ್ಮಭೋಜನಕ್ಕೆ ಅಲ್ವಾ. ಅಲ್ಲಿ ಶಬ್ದಗಳು ಕೇಳ್ತಾ ಇದ್ದಾಗ ಏನಾಗತ್ತ, ಇಲ್ಲಿ ಹೋಗೋದೇ ಇಲ್ಲ ಮೈಂಡ್ ಅಲ್ವಾ. ಟನ್ 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 ಅಲ್ಲಿ ಶಬ್ದ ಬರ್ತಾ ಇದೆಯಲ್ಲ, ಅದಕ್ಕಾಗಿ ಬಾಬಾ ಏನ್ ಮಾಡಿದ್ರು, ಸ್ವಲ್ಪ ಲೇಟ್ ಆಗಿ ಮಜ್ಜಿಗೆ ಕೊಟ್ಟಿದ್ದಾರೆ, ಹೊಟ್ಟೆ ಏನಾಗಿದೆ ತಂಪಗಾಗಿ ಇರ್ಲಿ ಅಂತ. ಬಾಬಾನಿಗೆ ಗೊತ್ತು ಡಾಮಾದ ಅನುಸಾರ ಸ್ವಲ್ಪ ಲೇಟ್ ಆಗುತ್ತೆ ಊಟಕ್ಕೆ ಅಂತ ಅಲ್ವಾ. ತಂಪಗಾಗಿದ್ದೀರೋ ಬಿಸಿಯಾಗಿದ್ದೀರೋ, ತಂಪಿದಿರ್ತಾನೆ. ಓಕೆ, ನೀವು ರಾತ್ರಿಯಲ್ಲಿ ಮಲ್ಕೊಂಡಿದ್ದೀರಾ, ಒಂದು ನಾಯಿ ಆಕ್ಸಿಡೆಂಟ್ ಆಗಿಬಿಟ್ಟು ರಾತ್ರಿ ಪೂರ್ತಿ ಕೂಗ್ತಾ ಇದೆ. ಯಾರ ನಾಯಿ ಅಂದ್ರೆ ಪಕ್ಕದ ಮನೆ ನಾಯಿ. ಪಕ್ಕದ ಮನೆ ನಾಯಿ ರೋಡಲ್ಲಿ ಇದ್ದಾಗ ರಾತ್ರಿ ಅದಕ್ಕೆ ಕುತ್ತಿಗೆಯಲ್ಲಿ ಸರಪಾಯನ್ನು ಬಿಡಿಸಿಬಿಟ್ಟಿದ್ದಾರೆ. ರೋಡಲ್ಲಿ ಹೋದಾಗ ಅದ ಕಾಲ್ ಮೇಲೆ ಯಾವುದೋ ವೆಹಿಕಲ್ ಹೋಗ್ಬಿಟ್ಟಿದೆ. ರಾತ್ರಿ ಪೂರ್ತಿ ಅಳತಾ ಇದೆ, ಅಂದ್ರೆ ಕೂಗ್ತಾ ಇದೆ. ಆ ಕೂಗಿನಿಂದ ನಿಮ್ಗೆ ನಿದ್ರೆ ಬಂದಿಲ್ಲ, ಸರಿನಾ? ಈ ಕಡೆ ಮನೆಯ ನಾಯಿಯ ವೇಕ ಕಾಲ ಮೇಲೆ ವೇಕಲ್ ಹೋಗಿದೆ, ರಾತ್ರಿ ಪೂರ್ತಿ ಕೂಗ್ತಾ ಇದೆ, ನಿಮಗೆ ನಿದ್ರೆ ಬಿದ್ದಿಲ್ಲ. ಮರುದಿನ ಬೆಳಿಗ್ಗೆ ಪಕ್ಕದ ಮನೆಯಲ್ಲಿ ಏನ್ ಹೇಳ್ತೀರಿ? ಈ ನಡೆದಿರುವಂತಹ ಘಟನೆ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀರಾ? ನಿನ್ನೆ ರಾತ್ರಿ ನಾಯಿ ಕೂಗಿರೋದ್ರಿಂದ ನಿಮಗೆ ನಿದ್ರೆ ಬಂದಿಲ್ಲ. ಈ ವಿಚಾರನ ಈ ಕಡೆ ಪಕ್ಕದ ಮನೆಯವರು, ಬೇರೆಯವರು, ಯಾವ ಮನೆ ನಾಯಿ ಇದಿಲ್ಲ ಆ ಮನೆಯಲ್ಲ, ಪಕ್ಕದ ಮನೆ ನಾಯಿ ಇರುತ್ತೆ, ಯಾವ ರೀತಿ ವಿವರಣೆ ಮಾಡ್ತೀರಾ, ವರ್ಣನೆ ಹೇಗೆ ಮಾಡ್ತೀರಿ? ಹಾಳಾದ ನಾಯಿ ಪಕ್ಕದ ಮನೆಯದು, ರಾತ್ರಿ ಪೂರ್ತಿ ಹಾಳಾಗ್ತಾ ಕೂಗ್ತಾ ಇತ್ತು, ನನಗೆ ರಾತ್ರಿ ನಿದ್ದೇನೆ ಬಂದಿಲ್ಲ. ಯಾವ ನಾಯಿ? ಹಾಳಾದ ಪಕ್ಕದ ಮನೆ ನಾಯಿ. ಅದಕ್ಕಾಗಿ ನನಗೆ ರಾತ್ರಿ ಪೂರ್ತಿ ನಿದ್ರೆ ಬಂದಿಲ್ಲ, ಸರಿನಾ? ಒಂದು ವಾರ ಆದ್ಮೇಲೆ ನಿಮ್ಮ ಮನೆ ನಾಯಿಗೆ ಕಾಲ ಮೇಲೆ ವೆಹಿಕಲ್ ಹೋಗಿ ಅದು ರಾತ್ರಿ ಪೂರ್ತಿ ಕೂಗ್ತಾ ಇದೆ, ನಿಮ್ಗೆ ನಿದ್ರೆ ಬಂದಿಲ್ಲ, ಅದನ್ನ ಪಕ್ಕದ ಮನೆ ಏನ್ ಹೇಳ್ತೀರಿ? ಯಾವ್ದೋ ಪಾಪಿ ನಮ್ಮ ಮೇಲೆ ನಾಯಿ ಮೇಲೆ ಕಾಲು ವೆಹಿಕಲ್ ತಗೊಂಡೋಗ್ಬಿಟ್ರು, ನಮ್ಮ ಮನೆ ನಾಯಿ ಇಷ್ಟು ಅಳತಾ ಇತ್ತು, ಇಷ್ಟು ಕೂಗ್ತಾ ಇತ್ತು, ಅದ ಮೇಲೆ ಕರುಣೆ ಮಮತೆ ಪ್ರೀತಿ ಎಲ್ಲ ಬಂದ್ಬಿಡುತ್ತೆ. ಯಾಕೆ? ಯಾಕೆ? ನಮ್ಮ ನಾಯಿ. ಡಿಫ್ರೆನ್ಸ್ ಅದೇ ಅಲ್ವಾ? ಎರಡು ನಾಯಿ ತಾನೆ ಮೀರಾ. ಅವಾಗ ನಿದ್ರೆ ಹಾಳಾಯ್ತು ಅಂತ ನಾವ್ ಹೇಳೋದಿಲ್ಲ, ನಾವೇನ್ ಹೇಳ್ತೀವಿ? ಪಾಪ. ಏನಿಂದ ಬಂದ್ಬಿಡ್ತು? ಆ ಪಾಪ ಅಂತ ಹೇಳುದೇನೆ, ಪಾಪ ಆಗತ್ತೆ. ಅದು ಪಾಪ ಅಲ್ಲ, ಮೋಹ. ಅದಕ್ಕೆ ಬಾಬಾ ಹೇಳ್ತಾರೆ, ಮೋಹ ಮತ್ತರಕು ಪ್ಯಾರರಕು. ಎಲ್ಲರನ್ನು ಪ್ರೀತಿ ಮಾಡಿ, ಯಾರನ್ನು ಮೋಹ ಮಾಡಬೇಡಿ. ಪ್ರಕಾಶ್ ಮಣಿ ದಾದಿಯವರು ಇದ್ದಾಗ ಒಂದು ಮಾತನ್ನು ಹೇಳ್ತಿದ್ರು. ಏನಂತ ಏನ್ ಹೇಳ್ತಿದ್ರು? ನನಗೆಲ್ಲರೂ ಇಷ್ಟ, ನನಗೆ ಯಾರಿಗೂ ಇಷ್ಟ ಇಲ್ಲ. ಕರೆಕ್ಟ್ ಆಗಿ ಕೇಳಿ, ನನಗೆಲ್ಲರೂ ಇಷ್ಟ, ನನಗೆ ಯಾರೂ ಇಷ್ಟ ಇಲ್ಲ. ಏನಿದ್ರ ಅರ್ಥ? ಯಾವ್ದಾರು ಒಂದಿರ್ಬೇಕಲ್ವಾ? ಒಂದೇ ಎಲ್ಲರೂ ನನಗಿಷ್ಟ ಇಲ್ಲ, ಯಾರಾದ್ರೂ ನನಗೆ ಇಷ್ಟ ಇಲ್ಲ. ನನಗೆಲ್ಲರೂ ಇಷ್ಟ, ನನಗೆ ಯಾರೂ ಇಷ್ಟ ಇಲ್ಲ. ನನಗೆಲ್ಲರ ಮೇಲೂ ಪ್ರೀತಿ, ನನಗೆ ಯಾರು ಪ್ರೀತಿ ಇಲ್ಲ. ಬಾಬಾ ಹೇಳ್ತಾರೆ, ಇದರ ಅರ್ಥ ನಿಮ್ಗೆ ಯಾವಾಗ ಗೊತ್ತಾಗತ್ತೆ ಅಂದ್ರೆ, ಪ್ರೀತಿ ಮತ್ತು ಮೋಹದ ಅಂತರ ಗೊತ್ತಾದಾಗ ಈ ವಾಕ್ಯದ ಅರ್ಥ ಗೊತ್ತಾಗತ್ತೆ. ದಾದಿ ಏನ್ ಹೇಳ್ತಾರೆ? ನೀವು ಎದುರುಗಡೆಗಿದ್ದಾಗ ಎಲ್ಲರೂ ನೀವು ನನ್ನವರೇ, ನೀವು ಎದುರುಗಡೆ ಗೆಲ್ದಿದ್ದಾಗ ನಿಮ್ ನೆನಪು ನಾನು ಬರೋದಿಲ್ಲ. ನೀವು ನನ್ನ ಎದುರುಗಡೆಗಿದ್ದೀರಾ, ಆವಾಗ ನೀವು ನನ್ನವರು, ಅಂದ್ರೆ ನಾನು ಅವಾಗ ಪ್ರೀತಿಯನ್ನು ತೋರಿಸ್ತೇನೆ. ನೀವು ಎದುರುಗಡೆ ಗೆಲ್ದಿದ್ದಾಗಲೂ ನಿಮ್ಮ ನೆನಪು ಬಂದ, ಅದಕ್ಕೇನು ಹೇಳ್ತಾರೆ? ಮೋಹ. ಅರ್ಥ ಆಯ್ತಾ? ಯಾವುದೇ ವಸ್ತು, ವ್ಯಕ್ತಿ, ವಿಚಾರ ನಮ್ಮ ಎದುರುಗಡೆಗಿಲ್ದಿದ್ದಾಗ ಅದು ನೆನಪಿಗೆ ಬಂದ, ಅದಕ್ಕೇನು ಹೇಳ್ತಾರೆ? ಮೋಹ. ಎದುರುಗಡೆಗಿದ್ದಾಗ ಅದನ್ನು ಉಪಯೋಗ ಮಾಡೋದಕ್ಕೆ ಏನ್ ಹೇಳ್ತಾರೆ? ಪ್ರೀತಿ. ಬಾಬಾ ಏನ್ ಹೇಳ್ತಾರೆ ಸುಂದರವಾಗಿ ಲಾಸ್ಟ್, ನಮ್ಮ ಮನೋಸ್ಥಿತಿ ಹೇಗಿರ್ತದೆ ಅಂತಂದ್ರೆ, ಲಕ್ಷ್ಮಕ್ಕರು ಊಟ ಕೊಟ್ಟಿರ್ತಾರೆ ನಮ್ಗೆಲ್ಲರಿಗೂ. ನನ್ನ ತಟ್ಟೆಯಲ್ಲಿ ಜಿಲೇಬಿ ಇದೆ, ಪಕ್ಕದ ತಟ್ಟೆಯಲ್ಲಿ ಜಾಮೂನ್ ಇದೆ. ನಮ್ಮ ಯೋಚನೆ ಏನಿರ್ತದೆ? ನನ್ನ ತಟ್ಟೆಯಲ್ಲಿ ಜಾಮೂನ್ ಯಾಕಿಲ್ಲ, ನಮ್ಮ ತಟ್ಟೆಯಲ್ಲಿ ಜಾಮೂನ್ ಇಲ್ಲ ಹೇಳುವಂತ ಯೋಚನೆಯಲ್ಲಿ ಜಿಲೇಬಿ ರುಚಿನೂ ಕೂಡ ನಾವೇನ್ ಮಾಡ್ಬಿಟ್ಕೊಂಡ್ಬಿಡ್ತೀವಿ? ನಮ್ಗೇನು ಸಿಕ್ಕಿದೆ ಅದರ ಸುಖವನ್ನು ನಾವು ಅನುಭವ ಮಾಡ್ಬೇಕು ತಾನೆ, ಹೌದಲ್ವ? ಅದಕ್ಕಾಗಿ ಬಾಬಾ ಹೇಳ್ತಾನೆ, ನಮ್ಗೇನು ಸಿಕ್ಕಿದೆ ಅದನ್ನ ಏನ್ ಮಾಡಿ ಪ್ರೀತಿಯನ್ನ ಮಾಡಿ. ಬೇರೆಯವರನ್ನ ನೋಡ್ಬಿಟ್ಟು ಏನ್ ಮಾಡಬಾರ್ದು, ನಾವು ಅವರ ಬಗ್ಗೆ ಚಿಂತನೆಯನ್ನ ಮಾಡಬಾರ್ದು. ಓಕೆ, ನಮ್ಗೇನು ಸಿಕ್ಕಿದೆ? ಏನ್ ಸಿಕ್ಕಿದೆ? ಬಾಬಾ ಮಿಲಾ ಹೇ. ಇದಕ್ಕಿಂತ ಹೆಚ್ಚಿಗೆ ಏನಾದ್ರೂ ಬೇಕಾ? ಬುಜೆ ಕೌನ್ ಮಿಲಾ ಹೇ, ಬಾಬಾ ಮೇರಾ ಸಾಥೆ. ಭಗವಂತ ನಮ್ಗೆ ಜೊತೆ ಇಲ್ಲಿ ಸಿಕ್ಕಿದ್ದಾನೆ. ಆ ಖುಷಿಯಲ್ಲಿ, ಆ ನಶೆಯಲ್ಲಿ ಇದ್ದಿದ್ದೆ ಆದ್ರೆ ಏನಾಗತ್ತೆ? ಬೇರೆ ಎಲ್ಲ ಕಡೆಯಿಂದ ನಿಮ್ಮ ಮನಸ್ಸು ದೂರ ಆಗ್ತಾ ಹೋಗುತ್ತೆ, ಸರಿನಾ? ಅದೇ ಸ್ಮೃತಿಯಲ್ಲಿ, ಅದೇ ಸ್ಥಿತಿಯಲ್ಲಿ ನಾವೇನ್ ಮಾಡೋಣ? ಬಾಬನ ಜೊತೆಲಿ ಇಟ್ಕೊಂಡ್ಬಿಟ್ಟು ಏನ್ ಮಾಡೋಣ? ಬ್ರಹ್ಮ ಭೋಜನವನ್ನ ಸ್ವೀಕಾರ ಮಾಡೋಣ, ಸರಿನಾ? ಅಚ್ಚ, ಓಂ ಶಾಂತಿ.